ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 22/10/2025. ಭಕ್ತಾದ ಮಧುಬನ ಮಧುರ ಮಕ್ಕಳೇ, ಯಾವಾಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಅಥವಾ ಭಾಷಣವನ್ನು ಮಾಡುತ್ತೀರೋ, ಆಗ ಬಾಬಾ ಬಾಬಾ ಎಂದು ಹೇಳಿ ಜ್ಞಾನವನ್ನು ತಿಳಿಸಿ, ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಿ, ಆಗ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ಭಾರತದ ನಿವಾಸಿ ಮಕ್ಕಳಿಗೆ ವಿಶೇಷವಾಗಿ ಯಾವೊಂದು ಪ್ರಶ್ನೆಯನ್ನು ಕೇಳುತ್ತಾರೆ? ಉತ್ತರ, ಭಾರತದ ನಿವಾಸಿ ಮಕ್ಕಳಾದ ನೀವು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ, ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಿ, 16 ಕಲ ಸಂಪೂರ್ಣ ದೇವತಾ ಧರ್ಮದ ಆತ್ಮರಾಗಿದ್ದೀರಿ, ನೀವು ಪವಿತ್ರರಾಗಿದ್ದೀರಿ, ಎಂದೂ ಕೂಡ ನೀವು ಕಾಮವಿಕಾರಕ್ಕೆ ವಶ ಆಗುತ್ತಿರಲಿಲ್ಲ, ಬಹಳಷ್ಟು ಶ್ರೀಮಂತರಾಗಿದ್ದೀರಿ, ಧನವಂತರಾಗಿದ್ದೀರಿ. ಪುನಃ ನೀವು ಹೇಗೆ ಇಷ್ಟೊಂದು ದಿವಾಳಿಯಾದಿರಿ? ಇದಕ್ಕೆ ಕಾರಣ ನಿಮಗೆ ಗೊತ್ತಿದೆಯೇ? ಮಕ್ಕಳೇ, ನೀವು ಹೇಗೆ ಗುಲಾಮರಾದಿರಿ? ಇಷ್ಟೆಲ್ಲ ಧನ ಸಂಪತ್ತನ್ನು ಎಲ್ಲಿ ಕಳೆದುಕೊಂಡಿರಿ? ನೀವೇ ವಿಚಾರವನ್ನು ಮಾಡಿ, ಪಾವನರಿಂದ ನಾವು ಹೇಗೆ ಪತಿತರಾದೆವು ಎಂದು. ಈಗ ಮಕ್ಕಳಾದ ನೀವು ಇಂತಿಂತಹ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುವಾಗ ಬಾಬಾ ತಿಳಿಸುತ್ತಿದ್ದಾರೆ, ಬಾಬಾ ತಿಳಿಸುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಎಂದು ಅನ್ಯರಿಗೆ ತಿಳಿಸಿ, ಆಗ ಅವರಿಗೆ ಸಹಜವಾಗಿ ಈ ಜ್ಞಾನ ಅರ್ಥ ಆಗುತ್ತದೆ. ಓಂ ಶಾಂತಿ. ಓಂ ಶಾಂತಿ ಎಂದು ಹೇಳಿದ ತಕ್ಷಣ ಅವಶ್ಯವಾಗಿ ಪರಮಾತ್ಮ ತಂದೆಯ ನೆನಪು ಬರಬೇಕು. ಮನ್ ಮನಾಭವ ಅನ್ನುವ ಶಬ್ದವನ್ನು ಪರಮಾತ್ಮ ತಂದೆ ಮೊದಲು ತಿಳಿಸುತ್ತಾರೆ. ಅವಶ್ಯವಾಗಿ ತಂದೆ ಹಿಂದಿನ ಕಲ್ಪದಲ್ಲೂ ಕೂಡ ಮನ್ ಮನಾಭವ ಅನ್ನುವ ಶಬ್ದವನ್ನು ತಿಳಿಸಿದ್ದರು, ಆದ್ದರಿಂದ ಈಗಲೂ ಕೂಡ ಮನ್ ಮನಾಭವ ಅನ್ನುವ ಶಬ್ದವನ್ನು ಹೇಳುತ್ತಾರೆ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ. ನೀವು ಯಾವುದಾದರೂ ಸಭೆಗೆ ಭಾಷಣವನ್ನು ಮಾಡಲು ಹೋಗುತ್ತೀರಾ, ಅಲ್ಲಿ ಕುಳಿತಂತಹ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಶಿವತಂದೆ ಈ ರೀತಿ ಹೇಳುತ್ತಿದ್ದಾರೆ, ಶಿವತಂದೆಯೇ ಪತಿತ ಪಾವನ ಆಗಿದ್ದಾರೆ ಎಂದು ನೀವು ಜ್ಞಾನವನ್ನು ತಿಳಿಸಬೇಕು. ಅವಶ್ಯವಾಗಿ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಇಲ್ಲಿ ಬಂದು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ನೀವು ಸಭೆಯಲ್ಲಿ ಹೇಳಬೇಕು. ಹೇಗೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ, ಹೇ ಮಕ್ಕಳೇ, ನಿಮ್ಮನ್ನು ನಾನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ, ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು, ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಈ ರೀತಿ ತಿಳಿಸುತ್ತಿದ್ದಾರೆ ಎಂದು ನೀವು ಅನ್ಯರಿಗೆ ತಿಳಿಸಬೇಕು. ಈ ರೀತಿ ಭಾಷಣವನ್ನು ಮಾಡಿರುವಂತಹ ಯಾವ ಮಕ್ಕಳ ಸಮಾಚಾರ ಕೂಡ ತಂದೆಯ ಬಳಿ ಬಂದಿಲ್ಲ. ಶಿವತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ಶ್ರೇಷ್ಠಾದಿ ಶ್ರೇಷ್ಠ ತಂದೆ ಎಂದು ಒಪ್ಪಿಕೊಂಡಿದ್ದೀರಾ, ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಎಂದು ಒಪ್ಪಿಕೊಂಡಿದ್ದೀರಾ, ನಾನು ಭಾರತದಲ್ಲೇ ಬರುತ್ತೇನೆ ಮತ್ತು ಪುನಃ ರಾಜ್ಯೋಗವನ್ನು ಕಲಿಸುವುದಕ್ಕೋಸ್ಕರ ಭಾರತದಲ್ಲಿ ಬರುತ್ತೇನೆ ಅಂದ ಮೇಲೆ ತಂದೆಯಾದ ನಾನು ಮಕ್ಕಳಾದ ನಿಮಗೆ ತಿಳಿಸುತ್ತೇನೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಸರ್ವಶ್ರೇಷ್ಠ ತಂದೆಯನ್ನು ನೀವು ನೆನಪು ಮಾಡಿ, ಏಕೆಂದರೆ ಪರಮಾತ್ಮ ತಂದೆ ನೀಡುವಂತಹ ದಾತ ಆಗಿದ್ದಾರೆ, ಅವಶ್ಯವಾಗಿ ಭಾರತದಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಭಾರತದಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ, ನಾವೀಗ ಪುನಃ ನಿಮಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೇವೆ ಎಂದು ಅನ್ಯರಿಗೆ ಹೇಳಬೇಕು. ಶಿವತಂದೆ ತಿಳಿಸುತ್ತಾರೆ, ಭಾರತದ ನಿವಾಸಿಗಳಾದ ನೀವು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ, ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಿ, 16 ಕಲ ಸಂಪೂರ್ಣ ದೇವತಾ ಧರ್ಮ ಮೊದಲು ಇತ್ತು, ನೀವೇ ಪವಿತ್ರರಾಗಿದ್ದೀರಿ, ನೀವು ಸತ್ಯಯುಗದಲ್ಲಿ ಎಂದೂ ಕಾಮವಿಕಾರಕ್ಕೆ ವಶ ಆಗುತ್ತಿರಲಿಲ್ಲ, ನೀವು ಬಹಳಷ್ಟು ಧನವಂತರಾಗಿದ್ದೀರಿ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಹೇಗೆ ಇಷ್ಟೊಂದು ದಿವಾಳಿಯಾಗಿರಿ? ನೀವು ದಿವಾಳಿಯಾಗಲು ಕಾರಣ ಏನು ಎಂದು ನಿಮಗೆ ಗೊತ್ತಿದೆಯೇನು? ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಈಗ ಪುನಃ ನೀವು ವಿಶ್ವಕ್ಕೆ ಹೇಗೆ ಗುಲಾಮರಾಗಿದ್ದೀರಾ? ಅಂದರೆ ಈ ವಿಶ್ವದಲ್ಲಿ ಪುನಃ ನೀವು ಹೇಗೆ ಗುಲಾಮರಾಗಿದ್ದೀರಾ? ಎಲ್ಲರಿಂದ ನೀವು ಸಾಲವನ್ನು ತೆಗೆದುಕೊಳ್ಳುತ್ತಿರುತ್ತೀರಾ? ಅಂದ ಮೇಲೆ ಇಷ್ಟೆಲ್ಲಾ ಹಣ ಎಲ್ಲಿಗೆ ಹೋಯಿತು? ಹೇಗೆ ಬಾಬಾ ಭಾಷಣವನ್ನು ಮಾಡುತ್ತಾರೆ, ಅದೇ ರೀತಿ ನೀವೂ ಕೂಡ ಭಾಷಣವನ್ನು ಮಾಡಿ, ಆಗ ಅನೇಕರು ನಿಮ್ಮ ಭಾಷಣವನ್ನು ಕೇಳಿ ಆಕರ್ಷಿತರಾಗುತ್ತಾರೆ. ಮಕ್ಕಳಾದ ನೀವು ತಂದೆಯನ್ನು ನೆನಪು ಮಾಡುವುದಿಲ್ಲ. ಆದ್ದರಿಂದ ನೀವು ಜ್ಞಾನವನ್ನು ತಿಳಿಸಿದಾಗ ಯಾರಿಗೂ ಆ ಜ್ಞಾನದ ಬಾಣ ನಾಟುವುದಿಲ್ಲ. ನಿಮ್ಮ ಜ್ಞಾನದ ಮೂಲಕ ಅವರಿಗೆ ಆ ಶಕ್ತಿ ಪ್ರಾಪ್ತಿಯಾಗುವುದಿಲ್ಲ. ಇಲ್ಲದಿದ್ದರೆ ನಿಮ್ಮ ಒಂದು ಭಾಷಣವನ್ನು ಕೇಳಿದ ತಕ್ಷಣ ಚಮತ್ಕಾರ ಆಗಿಬಿಡಬೇಕಿತ್ತು. ನಿಮ್ಮ ಒಂದು ಭಾಷಣದ ಮೂಲಕ ಚಮತ್ಕಾರ ಆಗಿಬಿಡಬೇಕು. ಆ ರೀತಿ ಜ್ಞಾನವನ್ನು ನೀವು ತಿಳಿಸಬೇಕಿತ್ತು. ಶಿವತಂದೆ ತಿಳಿಸುತ್ತಾರೆ, ಭಗವಂತ ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಆ ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಇದೇ ಭಾರತದಲ್ಲಿ ಸ್ವರ್ಗ ಇತ್ತು. ಭಾರತದಲ್ಲಿ ವಜ್ರ ವೈಡೂರ್ಯದ ಮಹಲ್ ಇತ್ತು. ಭಾರತದಲ್ಲಿ ಒಂದೇ ರಾಜ್ಯ ಇತ್ತು. ಸತ್ಯುಗದಲ್ಲಿ ಎಲ್ಲರೂ ಪರಸ್ಪರ ಹಾಲು ಸಕ್ಕರೆಯ ಸಮಾನ ಕ್ಷೀರಖಂಡ ಆಗಿದ್ದರು. ಹೇಗೆ ಪರಮಾತ್ಮ ತಂದೆಯ ಮಹಿಮೆ ಅಪರಮಪಾರ ಆಗಿದೆಯೋ ಅದೇ ರೀತಿ ಭಾರತದ ಮಹಿಮೆ ಕೂಡ ಅಪರಮಪಾರ ಆಗಿದೆ. ಭಾರತದ ಮಹಿಮೆಯನ್ನು ಕೇಳಿ ಎಲ್ಲರೂ ಖುಷಿ ಪಡುತ್ತಾರೆ. ತಂದೆ ಮಕ್ಕಳನ್ನು ಕೇಳುತ್ತಾರೆ, ಇಷ್ಟೊಂದು ಧನ ಸಂಪತ್ತನ್ನು ನೀವು ಎಲ್ಲಿ ಕಳೆದುಕೊಂಡಿರಿ? ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾ ಬಂದಿದ್ದೀರಾ? ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ? ಶಿವತಂದೆ ತಿಳಿಸುತ್ತಾರೆ, ನೀವೇ ವಿಚಾರ ಮಾಡಿ, ನೀವು ಪಾವನರಿಂದ ಹೇಗೆ ಪತಿತರಾದಿರಿ? ನೀವೆಲ್ಲರೂ ಹೇಳುತ್ತೀರಾ ತಾನೆ? ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ, ಬಾಬಾ ದುಃಖ ಇದ್ದಾಗ ನಾವು ನಿಮ್ಮ ಸ್ಮರಣೆಯನ್ನು ಮಾಡುತ್ತೇವೆ, ಸುಖ ಇದ್ದಾಗ ನಾವು ನಿಮ್ಮ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು. ಆದರೆ ನಿಮ್ಮನ್ನು ಯಾರು ದುಃಖಿಯನ್ನಾಗಿ ಮಾಡುತ್ತಾರೆ? ಗಳಿಗೆ ಗಳಿಗೆಗೂ ಬಾಬಾ ಈ ರೀತಿ ಹೇಳುತ್ತಿದ್ದಾರೆ, ಬಾಬಾ ಈ ರೀತಿ ಹೇಳುತ್ತಿದ್ದಾರೆ ಎಂದು ಬಾಬಾರವರ ಹೆಸರನ್ನು ಹೇಳುತ್ತಿರಬೇಕು. ನೀವು ಬಾಬಾರವರ ಸಂದೇಶವನ್ನು ತಿಳಿಸುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದೆ, ಶಿವಾಲಯವನ್ನು ಸ್ಥಾಪನೆ ಮಾಡಿದ್ದೆ. ಸ್ವರ್ಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ನೀವು ಈ ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದೀರಾ? ರಾಧಾಕೃಷ್ಣರೇ ಸ್ವಯಂ ವರದ ನಂತರ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿಲ್ಲ. ಶ್ರೀಕೃಷ್ಣ ವಿಶ್ವಕ್ಕೆ ಮಾಲೀಕ ಆಗಿದ್ದರು. ಅಂತಹ ಶ್ರೀಕೃಷ್ಣನಿಗೆ ಎಷ್ಟೊಂದು ಕಳಂಕವನ್ನು ಹೊರಿಸುತ್ತಾರೆ? ಪರಮಾತ್ಮ ತಂದೆಯಾದ ನನಗೂ ಕೂಡ ಕಳಂಕವನ್ನು ಹೊರಿಸುತ್ತೀರಾ? ನಾನು ನಿಮ್ಮೆಲ್ಲರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗತಿದಾತ ಆಗಿದ್ದೇನೆ. ಸದ್ಗತಿದಾತ ಆದಂತಹ ತಂದೆಯಾದ ನನ್ನನ್ನು ನಾಯಿಯಲ್ಲಿ ಇದ್ದಾರೆ, ಬೆಕ್ಕಿನಲ್ಲಿ ಇದ್ದಾರೆ, ಕಣಕಣದಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಎಷ್ಟೊಂದು ಪತಿತರಾಗಿದ್ದೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸರ್ವರ ಸದ್ಗತಿದಾತ ಆಗಿದ್ದೇನೆ. ನಾನು ಪತಿತ ಪಾವನ ಆಗಿದ್ದೇನೆ. ನೀವು ಪುನಃ ಪತಿತ ಪಾವನಿ ಗಂಗಾ ಎಂದು ಹೇಳುತ್ತೀರಾ? ಪರಮಾತ್ಮ ತಂದೆಯಾದ ನನ್ನ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡದೇ ಇರುವ ಕಾರಣ ನೀವು ಇನ್ನೂ ಜಾಸ್ತಿ ಪತಿತರಾಗುತ್ತೀರಾ. ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ಹೆಸರನ್ನು ಹೇಳುತ್ತಾ ಜ್ಞಾನವನ್ನು ತಿಳಿಸಿ, ಆಗ ಶಿವತಂದೆಯ ನೆನಪು ನಿಮಗೆ ಇರುತ್ತದೆ. ನೀವೀಗ ಹೇಳಬೇಕು, ನಾವು ಶಿವತಂದೆಯ ಮಹಿಮೆಯನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಹೇಗೆ ಈ ಬ್ರಹ್ಮ ತಂದೆಯ ಸಾಧಾರಣ ಪತಿತ ತನುವಿನಲ್ಲಿ ಇವರ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಬರುತ್ತೇನೆ. ಈ ಬ್ರಹ್ಮ ತಂದೆ ಬಹಳಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಈ ಬ್ರಹ್ಮ ತಂದೆ ನನ್ನ ಮಗು ಆಗಿದ್ದಾರೆ ಅಂದ ಮೇಲೆ ನಾನು ಈ ಬ್ರಹ್ಮನ ರಥದ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ಈ ಬ್ರಹ್ಮ ತಂದೆಗೂ ಕೂಡ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ಈ ಬ್ರಹ್ಮ ತಂದೆ ಭಗೀರಥ ಆಗಿದ್ದಾರೆ. ಈ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಶಿವತಂದೆ ಈ ರೀತಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಇಂತಹ ಭಾಷಣವನ್ನು ಎಂದು ಯಾರ ಮೂಲಕವೂ ನೀವು ಎಲ್ಲೂ ಕೇಳಿಲ್ಲ. ಶಿವತಂದೆಯ ಹೆಸರನ್ನು ಮಕ್ಕಳು ಹೇಳುವುದೇ ಇಲ್ಲ. ಇಡೀ ದಿನ ಬಾಬಾರವರನ್ನು ಮಕ್ಕಳು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ. ಕೇವಲ ಅಲ್ಲಸಲ್ಲದ ವ್ಯರ್ಥ ಮಾತಿನಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತಾರೆ ಮತ್ತು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ನಾನು ಈ ರೀತಿ ಭಾಷಣವನ್ನು ಮಾಡಿದೆ, ನಾನು ಈ ರೀತಿ ಜ್ಞಾನವನ್ನು ತಿಳಿಸಿದೆ ಎಂದು. ಶಿವತಂದೆ ತಿಳಿದುಕೊಳ್ಳುತ್ತಾರೆ, ಇನ್ನೂ ನೀವು ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಇರುವೆ ಆಗಿದ್ದೀರಾ? ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಇನ್ನೂ ನೀವು ಜೇಡರ ಹುಳು ಕೂಡ ಆಗಿಲ್ಲ. ಆದರೂ ನಿಮಗೆ ಎಷ್ಟೊಂದು ಅಹಂಕಾರ ಇದೆ? ಶಿವತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುವುದಿಲ್ಲ. ಶಿವತಂದೆಯನ್ನು ನೀವು ಮರೆತು ಬಿಡುತ್ತೀರಾ? ಬ್ರಹ್ಮ ತಂದೆಯ ಬಗ್ಗೆ ಮಕ್ಕಳು ತಕ್ಷಣ ಮುನಿಸಿಕೊಳ್ಳುತ್ತೀರಾ? ಬ್ರಹ್ಮ ತಂದೆಯ ಜೊತೆಗೆ ತಕ್ಷಣ ಮುನಿಸಿಕೊಳ್ಳುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಏಕೆಂದರೆ ತಂದೆಯಾದ ನನ್ನ ಜೊತೆಗೆ ನಿಮಗೆ ಕೆಲಸ ಇದೆ. ನೀವು ನನ್ನನ್ನು ನೆನಪು ಮಾಡುತ್ತೀರಾ ತಾನೆ? ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ? ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ? ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವುದು ನಿಮಗೂ ಕೂಡ ಗೊತ್ತಿರಲಿಲ್ಲ. ಜಗತ್ತಿನಲ್ಲಿರುವ ಗುರುಗಳು ನಿಮಗೆ ಹೇಳುತ್ತಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು, ಮತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪದ ಆಯಸ್ಸು ಕೇವಲ 5000 ವರ್ಷ ಆಗಿದೆ. ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ, ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ. ಈಗ ಹೊಸ ದೆಹಲಿ ಎಲ್ಲಿದೆ? ದೆಹಲಿ ಯಾವಾಗ ಸ್ವರ್ಗ ಆಗಿತ್ತು ಆಗ ದೆಹಲಿಗೆ ಹೊಸ ದೆಹಲಿ ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇತ್ತು. ಯಮುನಾ ನದಿಯ ದಡದಲ್ಲಿ ನಿಮ್ಮ ಅರಮನೆ ಇತ್ತು. ಯಮುನಾ ನದಿಯ ದಡದಲ್ಲಿ ಲಕ್ಷ್ಮೀನಾರಾಯಣರ ಮಹಲ್ ಇತ್ತು. ಅದು ಸ್ವರ್ಗ ಆಗಿತ್ತು. ಈಗ ಈ ಜಗತ್ತು ಸ್ಮಶಾನ ಆಗಲೇಬೇಕು. ಎಲ್ಲರೂ ಕೂಡ ಸ್ಮಶಾನವಾಸಿಗಳಾಗುತ್ತಾರೆ. ಈಗ ಈ ಜಗತ್ತೇ ಸ್ಮಶಾನ ಆಗುತ್ತದೆ. ಅಂದ ಮೇಲೆ ಎಲ್ಲರ ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸರ್ವಶ್ರೇಷ್ಠ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪಾವನರಾಗುತ್ತೀರಾ. ಸದಾ ಬಾಬಾ ಈ ರೀತಿ ಹೇಳುತ್ತಾರೆ, ಬಾಬಾ ಈ ರೀತಿ ಹೇಳುತ್ತಾರೆ ಎಂದು ಹೇಳುತ್ತಾ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ. ಬಾಬಾರವರ ಹೆಸರನ್ನು ನೀವು ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ನಿಮ್ಮ ಜ್ಞಾನದ ಮಾತನ್ನು ಯಾರೂ ಕೂಡ ಕೇಳುವುದಿಲ್ಲ. ನೀವು ಬಾಬಾರವರ ನೆನಪಿನಲ್ಲಿ ಸ್ಥಿತ ಆಗದೇ ಇರುವ ಕಾರಣ ನಿಮ್ಮ ಜ್ಞಾನದಲ್ಲಿ ಹರಿತ ಇರುವುದೇ ಇಲ್ಲ. ದೇಹಾಭಿಮಾನಕ್ಕೆ ನೀವು ವಶ ಆಗುತ್ತೀರಾ. ಜ್ಞಾನವನ್ನು ತಿಳಿಸುವಾಗ ನೀವು ದೇಹಾಭಿಮಾನದಲ್ಲಿ ಬರುತ್ತೀರಾ. ಬಂಧನದಲ್ಲಿ ಇರುವಂತವರು ಹೊಡೆಸಿಕೊಳ್ಳುತ್ತಾರೆ. ಯಾರು ಬಂಧನದಲ್ಲಿ ಹೊಡೆಸಿಕೊಳ್ಳುತ್ತಾರೋ ಅವರು ನಿಮಗಿಂತ ಜಾಸ್ತಿ ತಂದೆಯ ನೆನಪಿನಲ್ಲಿ ಇರುತ್ತಾರೆ. ಬಂಧನದಲ್ಲಿ ಇರುವಂತಹ ಮಾತೆಯರಿಗೆ ತಂದೆಯ ನೆನಪು ಜಾಸ್ತಿ ಇರುತ್ತದೆ. ಬಂಧನದಲ್ಲಿ ಇರುವಂತವರು ಎಷ್ಟೊಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ. ನಿಮ್ಮ ಮೇಲೆ ಈಗ ಅತ್ಯಾಚಾರ ನಡೆಯದಂತೆ ತಂದೆಯಾದ ನಾನು ನಿಮ್ಮನ್ನು ರಕ್ಷಣೆ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಮಾತೆಯರಲ್ಲಿ ಕೆಲವರು ಇಂಥವರೂ ಕೂಡ ಇದ್ದಾರೆ. ಕಲ್ಪದ ಮೊದಲು ಕೂಡ ಅಂಥವರಿಗೆ ಪೂತನಿ ಮುಂತಾದ ಅಸುರರ ಹೆಸರನ್ನು ನೀಡಲಾಗಿತ್ತು. ನೀವು ಈ ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾರತ ಯಾವಾಗ ಶಿವಾಲಯ ಆಗಿತ್ತು ಆಗ ಇದೇ ಭಾರತಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು. ಈ ಕಲಿಯುಗದಲ್ಲಿ ಯಾರ ಬಳಿ ಮನೆ ಇದೆಯೋ ವಿಮಾನ ಇದೆಯೋ ಅವರು ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಜಗತ್ತಿನ ಜನ ಎಷ್ಟೊಂದು ಮೂರ್ಖರಾಗಿದ್ದಾರೆ. ಪ್ರತಿಯೊಂದು ಮಾತನ್ನು ತಿಳಿಸುವಾಗ ಬಾಬಾ ಈ ರೀತಿ ಹೇಳುತ್ತಾರೆ ಎಂದು ಹೇಳುತ್ತಾ ನೀವು ಜ್ಞಾನವನ್ನು ಹೇಳಬೇಕು. ಜಗತ್ತಿನಲ್ಲಿರುವ ಹಠಯೋಗಿಗಳು ನಿಮಗೆ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ನೀವು ಪುನಃ ಗುರುಗಳ ಬಳಿ ಏಕೆ ಹೋಗುತ್ತೀರಾ? ನೀವು ಸನ್ಯಾಸಿಯಾಗಬೇಕು ಎಂದು ಬಯಸುತ್ತೀರೇನು? ಅಥವಾ ಹಠಯೋಗವನ್ನು ಕಲಿತು ಬ್ರಹ್ಮಾಂಡದಲ್ಲಿ ಲೀನ ಆಗಬೇಕು ಎಂದು ಬಯಸುತ್ತೀರೇನು? ಯಾರೂ ಕೂಡ ಬ್ರಹ್ಮಾಂಡದಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ. ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಅವಿನಾಶಿಯಾಗಿದೆ. ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ಅವಿನಾಶಿ ನಾಟಕ ಆಗಿದೆ. ಈ ನಾಟಕದಿಂದ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಸಾಧು ಸಂತರ ಉದ್ಧಾರವನ್ನೂ ಕೂಡ ಮಾಡಲು ಬರುತ್ತೇನೆ. ಅಂದ ಮೇಲೆ ಪುನಃ ಗಂಗೆ ಹೇಗೆ ಪತಿತ ಪಾವನೆಯಾಗಲು ಸಾಧ್ಯ? ಪತಿತ ಪಾವನ ಎಂದು ತಂದೆಯಾದ ನನಗೆ ನೀವು ಕರೆಯುತ್ತೀರಾ? ತಂದೆಯಾದ ನನ್ನ ಜೊತೆಗೆ ನಿಮ್ಮ ಯೋಗ ಕಟ್ಟಾಗುವ ಕಾರಣ ನಿಮ್ಮ ಪರಿಸ್ಥಿತಿ ಈ ರೀತಿಯಾಗಿದೆ. ತಂದೆಯ ಜೊತೆಗೆ ಯೋಗ ಕಟ್ಟಾಗಿರುವ ಕಾರಣ ನಿಮ್ಮ ಪರಿಸ್ಥಿತಿ ಈ ರೀತಿಯಾಗಿದೆ. ಈಗ ಪುನಃ ನನ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮುಕ್ತಿಧಾಮದಲ್ಲಿ ಪವಿತ್ರ ಆತ್ಮರೇ ನಿವಾಸವನ್ನು ಮಾಡುತ್ತಾರೆ. ಈಗ ಈ ಸಂಪೂರ್ಣ ಜಗತ್ತೇ ಪತಿತ ಜಗತ್ತಾಗಿದೆ. ಪಾವನ ಜಗತ್ತಿನ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ನೀವೆಲ್ಲರೂ ಪೂಜಾರಿಗಳಾಗಿದ್ದೀರಾ. ಇಲ್ಲಿ ಒಬ್ಬರೂ ಕೂಡ ಪೂಜ್ಯರಿಲ್ಲ. ಪರಮಾತ್ಮ ತಂದೆಯ ಹೆಸರನ್ನು ಹೇಳುತ್ತಾ ಎಲ್ಲರನ್ನು ನೀವು ಜಾಗೃತರನ್ನಾಗಿ ಮಾಡಬಹುದು. ಯಾವ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ಪರಮಾತ್ಮ ತಂದೆಯ ಬಗ್ಗೆ ನೀವು ಕುಳಿತು ನಿಂದನೆಯನ್ನು ಮಾಡುತ್ತೀರಾ ಎಂದು ನೀವು ಅವರಿಗೆ ಹೇಳಬೇಕು. ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ. ಶ್ರೀಕೃಷ್ಣ ಸರ್ವಗುಣಗಳಿಂದ ಸಂಪನ್ನ ಆಗಿದ್ದಾರೆ. ಅಂದ ಮೇಲೆ ಶ್ರೀಕೃಷ್ಣ ಇಂತಹ ತಪ್ಪು ಕೆಲಸವನ್ನು ಹೇಗೆ ಮಾಡಲು ಸಾಧ್ಯ? ಮತ್ತು ಶ್ರೀಕೃಷ್ಣ ಸರ್ವರಿಗೂ ತಂದೆ ಹೇಗೆ ಆಗಲು ಸಾಧ್ಯ? ಸಣ್ಣ ಮಗು ಆದಂತಹ ಶ್ರೀಕೃಷ್ಣ ಎಲ್ಲರಿಗೂ ತಂದೆ ಆಗಲು ಹೇಗೆ ಸಾಧ್ಯ? ಭಗವಂತ ತಂದೆ ಒಬ್ಬರೇ ಆಗಿರುತ್ತಾರೆ ತಾನೆ? ಯಾವಾಗ ನೀವು ತಂದೆಯಾದ ನನ್ನ ಶ್ರೀಮತದಂತೆ ನಡೆಯುವುದಿಲ್ಲವೋ, ಎಲ್ಲಿಯವರೆಗೂ ತಂದೆಯ ಶ್ರೀಮತದಂತೆ ನೀವು ನಡೆಯುವುದಿಲ್ಲವೋ ಅಲ್ಲಿಯವರೆಗೂ ಆತ್ಮದಲ್ಲಿರುವಂತಹ ಕಲ್ಮಶ ಹೇಗೆ ಸಮಾಪ್ತಿಯಾಗಲು ಸಾಧ್ಯ? ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ನಿಮಗೆ ಹಿಡಿದಿರುವಂತಹ ತುಕ್ಕು ಹೇಗೆ ಸಮಾಪ್ತಿಯಾಗಲು ಸಾಧ್ಯ? ನೀವು ಎಲ್ಲರ ಪೂಜೆಯನ್ನು ಮಾಡುತ್ತಾ ಬಂದಿದ್ದೀರಾ, ಎಲ್ಲರ ಪೂಜೆಯನ್ನು ಮಾಡುತ್ತಾ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ. ಆದ್ದರಿಂದ ಪುನಃ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಈಗ ನೀವು ಎಷ್ಟೊಂದು ಧರ್ಮಭ್ರಷ್ಟರು ಕರ್ಮಭ್ರಷ್ಟರು ಆಗಿದ್ದೀರಾ. ಅಂದ ಮೇಲೆ ಹಿಂದೂ ಧರ್ಮವನ್ನು ಯಾವಾಗ ಸ್ಥಾಪನೆ ಮಾಡಿದರು, ಯಾರು ಸ್ಥಾಪನೆ ಮಾಡಿದರು ಎಂದು ನೀವು ತಿಳಿಸಿ. ಈ ರೀತಿ ಚೆನ್ನಾಗಿ ಬಹಳ ಜೋರಾಗಿ ಭಾಷಣವನ್ನು ಮಾಡಬೇಕು, ಗರ್ಜಿಸಿ ಭಾಷಣವನ್ನು ಮಾಡಬೇಕು. ಗಳಿಗೆ ಗಳಿಗೆಗೂ ತಂದೆಯ ನೆನಪು ನಿಮಗೆ ಬರುವುದೇ ಇಲ್ಲ. ಕೆಲವು ಮಕ್ಕಳು ಬಾಬಾರವರಿಗೆ ಪತ್ರದಲ್ಲಿ ಬರೆಯುತ್ತಾರೆ, ನನ್ನ ತನುವಿನಲ್ಲಿ ಸ್ವಯಂ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿ ಭಾಷಣವನ್ನು ಮಾಡಿದರು. ಅಂದರೆ ಶಿವತಂದೆ ಬಹಳಷ್ಟು ಮಕ್ಕಳಿಗೆ ಸಹಾಯವನ್ನು ಮಾಡುತ್ತಿರುತ್ತಾರೆ. ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರುವುದಿಲ್ಲ. ಆದ್ದರಿಂದ ಇನ್ನು ನಿಮ್ಮ ಸೇವೆ ಇರುವೆ ಮಾರ್ಗದ ಸೇವೆಯಾಗಿದೆ. ಈಗ ಇನ್ನೂ ನೀವು ಇರುವೆ ಮಾರ್ಗದಲ್ಲಿ ಸೇವೆಯನ್ನು ಮಾಡುತ್ತಿದ್ದೀರಾ. ಯಾವಾಗ ನೀವು ಜ್ಞಾನವನ್ನು ತಿಳಿಸುವಾಗ ಬಾಬಾರವರ ಹೆಸರನ್ನು ತೆಗೆದುಕೊಳ್ಳುತ್ತೀರೋ, ಆಗ ಯಾರಿಗೆ ನೀವು ಜ್ಞಾನವನ್ನು ಹೇಳುತ್ತೀರೋ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೇ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. 84 ಜನ್ಮದ ಚಕ್ರದಲ್ಲಿ ನೀವೇ ಆಲ್ರೌಂಡರ್ ಆಗಿದ್ದೀರಾ. ಅಂದ ಮೇಲೆ ಈಗ ನಾನು ಬಂದು ನಿಮಗೆ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ನಾನು ಭಾರತದಲ್ಲೇ ಬರುತ್ತೇನೆ. ಯಾರು ಪೂಜ್ಯರಾಗಿದ್ದರೋ ಅವರೇ ಪೂಜಾರಿಗಳಾಗಿದ್ದಾರೆ. ನಾನು ಎಂದು ಪೂಜ್ಯ ಕೂಡ ಆಗುವುದಿಲ್ಲ, ಪೂಜಾರಿ ಕೂಡ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜ್ಞಾನವನ್ನು ತಿಳಿಸುವಾಗ ಬಾಬಾ ಈ ರೀತಿ ಹೇಳುತ್ತಾರೆ, ಬಾಬಾ ಈ ರೀತಿ ಹೇಳುತ್ತಾರೆ ಅನ್ನುವ ಮಾತನ್ನು ಬಾರಿ ಬಾರಿಗೂ ತಿಳಿಸಬೇಕು. ಬಾಬಾ ಹೇಳುತ್ತಿದ್ದಾರೆ, ಬಾಬಾ ಹೇಳುತ್ತಿದ್ದಾರೆ ಅನ್ನುವಂತಹ ಮಾತನ್ನೇ ಬಾರಿ ಬಾರಿಗೂ ಮಂತ್ರದಂತೆ ಹೇಳುತ್ತಿರಬೇಕು. ಯಾವಾಗ ನೀವು ಈ ರೀತಿ ಭಾಷಣವನ್ನು ಮಾಡುತ್ತೀರೋ, ಇಂತಹ ಭಾಷಣದ ಬಗ್ಗೆ ತಂದೆ ಕೇಳಿದಾಗ ತಂದೆ ತಿಳಿದುಕೊಳ್ಳುತ್ತಾರೆ, ನೀವು ಇರುವೆಯಿಂದ ಈಗ ಜೇಡರ ಹುಳು ಆಗಿದ್ದೀರಾ. ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಇರುವೆ ಆಗಿದ್ದಂತಹ ನೀವು ಜೇಡರ ಹುಳು ಆಗಿದ್ದೀರಾ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ. ನೀವು ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ. ಈ ಬ್ರಹ್ಮನ ರಥದ ಮೂಲಕ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನಾನು ಕೇವಲ ನಿಮಗೆ ತಿಳಿಸುತ್ತೇನೆ. ನೀವೀಗ ಈ ರಥವನ್ನು ನೆನಪು ಮಾಡಬಾರದು, ಅಂದರೆ ಬ್ರಹ್ಮ ತಂದೆಯನ್ನು ನೆನಪು ಮಾಡಬಾರದು. ಬಾಬಾ ಈ ರೀತಿ ಹೇಳುತ್ತಾರೆ, ಬಾಬಾ ಈ ರೀತಿ ತಿಳಿಸುತ್ತಿದ್ದಾರೆ, ಈ ರೀತಿ ನೀವು ಜ್ಞಾನದ ಮಾತನ್ನು ಹೇಳಿ, ನಂತರ ನೋಡಿ ನಿಮ್ಮ ಜ್ಞಾನದ ಪ್ರಭಾವ ಎಷ್ಟೊಂದು ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ದೇಹ ಸಹಿತ ಎಲ್ಲಾ ಸಂಬಂಧಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ. ನಿಮ್ಮ ದೇಹವನ್ನೂ ಕೂಡ ಈಗ ತ್ಯಾಗ ಮಾಡಿ. ಇನ್ನು ಉಳಿದಿರುವಂತದ್ದು ಕೇವಲ ಆತ್ಮ. ನೀವು ದೇಹವನ್ನೂ ಕೂಡ ತ್ಯಾಗ ಮಾಡಿದ ನಂತರ ಕೇವಲ ಆತ್ಮ ಮಾತ್ರ ಉಳಿಯುತ್ತದೆ. ಅಂದ ಮೇಲೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಕೆಲವರು ಅಹಂ ಬ್ರಹ್ಮಾಸ್ಮಿ, ಮಾಯೆಗೆ ನಾನು ಮಾಲೀಕ ಆಗಿದ್ದೇನೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ, ಮತ್ತು ಸಂಪತ್ತು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ನೀವು ಹಣಕ್ಕೆ ಮಾಯೆ ಎಂದು ಕರೆಯುತ್ತೀರಾ. ಈ ರೀತಿ ನೀವು ಜ್ಞಾನವನ್ನು ತಿಳಿಸಬಹುದು. ಬಹಳ ಒಳ್ಳೆಯ ಮಕ್ಕಳು ಕೂಡ ಎಂದೂ ಮುರುಳಿಯನ್ನು ಓದುವುದಿಲ್ಲ, ಶಿವತಂದೆಯನ್ನು ನೆನಪು ಮಾಡುವುದಿಲ್ಲ. ಅಂದ ಮೇಲೆ ನಿಮ್ಮ ಜ್ಞಾನದ ಬಾಣ ಅವರಿಗೆ ನಾಟುವುದಿಲ್ಲ, ಏಕೆಂದರೆ ನೆನಪಿನ ಶಕ್ತಿ ನಿಮ್ಮಲ್ಲಿ ಇಲ್ಲ. ಅಂದರೆ ನೆನಪಿನ ಮೂಲಕ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಿಲ್ಲ, ನೆನಪಿನ ಮೂಲಕವೇ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಯೋಗ ಬಲದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಮಕ್ಕಳು ಪ್ರತಿಯೊಂದು ಮಾತಿನಲ್ಲೂ ಬಾಬಾರವರ ಹೆಸರನ್ನು ತೆಗೆದುಕೊಳ್ಳಬೇಕು. ಆಗ ಎಂದು ಯಾರೂ ಕೂಡ ನಿಮ್ಮ ಜೊತೆಗೆ ವಾದವನ್ನು ಮಾಡಲು ಸಾಧ್ಯ ಇಲ್ಲ. ಪ್ರತಿ ಮಾತಿನಲ್ಲೂ ಬಾಬಾ ಹೇಳುತ್ತಾರೆ ಎಂದು ಹೇಳಿದಾಗ ಯಾರೂ ನಿಮಗೆ ಏನನ್ನೂ ಹೇಳಲು ಸಾಧ್ಯ ಇಲ್ಲ. ಸರ್ವರಿಗೂ ಭಗವಂತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಸರ್ವರಿಗೂ ಭಗವಂತ ತಂದೆ ಒಬ್ಬರಾಗಿದ್ದಾರೋ ಅಥವಾ ಎಲ್ಲರೂ ಭಗವಂತ ಆಗಿದ್ದಾರೋ ಎಂದು ಪ್ರಶ್ನೆಯನ್ನು ಕೇಳಬೇಕು. ಜಗತ್ತಿನ ಜನ ಹೇಳುತ್ತಾರೆ, ನಾವು ಇಂತಹ ಸನ್ಯಾಸಿಗೆ ಶಿಷ್ಯರಾಗಿದ್ದೇವೆ ಎಂದು. ಈಗ ಆ ಸನ್ಯಾಸಿಗೆ ಗೃಹಸ್ಥಿಗಳಾದ ನೀವು ಹೇಗೆ ಶಿಷ್ಯರಾಗಲು ಸಾಧ್ಯ? ನಿವೃತ್ತಿ ಮಾರ್ಗದ ಸನ್ಯಾಸಿಗಳಿಗೆ ಗೃಹಸ್ಥಿಗಳಾದ ನೀವು ಹೇಗೆ ಶಿಷ್ಯರಾಗಲು ಸಾಧ್ಯ? ಗಾಯನ ಕೂಡ ಇದೆ, ಸುಳ್ಳು ಮಾಯೆ, ಸುಳ್ಳು ಕಾಯ, ಸಂಪೂರ್ಣ ಸುಳ್ಳು ಸಂಸಾರ ಎಂದು. ಸತ್ಯ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಎಲ್ಲಿಯವರೆಗೂ ಆ ಪರಮಾತ್ಮ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಸತ್ಯವಂತರಾಗಲು ಸಾಧ್ಯ ಇಲ್ಲ. ಮುಕ್ತಿ ಮತ್ತು ಜೀವನ್ಮುಕ್ತಿಯದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಇನ್ನು ಸನ್ಯಾಸಿಗಳಿಗೆ ನಾವು ಶಿಷ್ಯರಾಗಲು ಆ ಸನ್ಯಾಸಿಗಳು ನಮಗೆ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ನೀವು ಎಚ್ಚರಿಕೆಯಿಂದ ಜಾಗೃತರಾಗಿ ಕಣ್ಣನ್ನು ತೆರೆಯಿರಿ, ಈ ರೀತಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಎಂದು ಹೇಳಿದಾಗ ನೀವು ಆ ಮಾತಿನಿಂದ ಮುಕ್ತ ಆಗಿ ಬಿಡುತ್ತೀರಾ. ಆಗ ಯಾರು ನಿಮ್ಮ ಬಗ್ಗೆ ಅಲ್ಲಸಲ್ಲದ ಮಾತನ್ನು ಮಾತನಾಡುವುದಿಲ್ಲ, ಅಂದರೆ ನಿಮ್ಮ ಜೊತೆಗೆ ವಾದವನ್ನು ಮಾಡುವುದಿಲ್ಲ. ತ್ರಿಮೂರ್ತಿ ಶಿವತಂದೆ ಹೇಳುತ್ತಿದ್ದಾರೆ ಎಂದು ಹೇಳಬೇಕು, ಕೇವಲ ಶಿವ ಹೇಳುತ್ತಿದ್ದಾರೆ ಎಂದು ಹೇಳಬಾರದು. ತ್ರಿಮೂರ್ತಿಗಳನ್ನು ಯಾರು ರಚನೆ ಮಾಡಿದರು? ಬ್ರಹ್ಮನ ಮೂಲಕ ಯಾರು ಸ್ಥಾಪನೆಯನ್ನು ಮಾಡಿಸುತ್ತಾರೆ? ಈ ಬ್ರಹ್ಮ ರಚಯಿತ ಆಗಿದ್ದಾರೇನು? ಈ ರೀತಿ ನೀವು ನಶೆಯಿಂದ ಹೇಳಿ, ಆಗ ಕೆಲಸ ನಡೆಯಲು ಸಾಧ್ಯ, ಅಂದರೆ ನಿಮ್ಮ ಕಾರ್ಯ ಆಗಲು ಸಾಧ್ಯ. ಇಲ್ಲದಿದ್ದರೆ ದೇಹಾಭಿಮಾನದಲ್ಲಿ ಕುಳಿತು ನೀವು ಭಾಷಣವನ್ನು ಮಾಡುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಅನೇಕ ಧರ್ಮದ ಕಲ್ಪವೃಕ್ಷ ಆಗಿದೆ. ಮೊಟ್ಟ ಮೊದಲು ದೇವಿ ದೇವತಾ ಧರ್ಮ ಇತ್ತು. ಈಗ ಆ ದೇವತಾ ಧರ್ಮ ಎಲ್ಲಿಗೆ ಹೋಯಿತು? ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜಗತ್ತಿನ ಜನ ಹೇಳುತ್ತಾರೆ, ಆದರೆ ಇದು ಕೇವಲ 5000 ವರ್ಷದ ಮಾತಾಗಿದೆ. ನೀವು ಈ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ, ಪಾಂಡವರು ಮತ್ತು ಕೌರವರು ಯುದ್ಧವನ್ನು ಮಾಡಿದರು ಎಂದು ತೋರಿಸುತ್ತೀರಾ, ನಂತರ ಪಾಂಡವರು ಪರ್ವತವನ್ನು ಹತ್ತುತ್ತಾ ಅಲ್ಲೇ ಕರಗಿ ಸತ್ತು ಹೋದರು ಎಂದು ತೋರಿಸುತ್ತೀರಾ. ಪರಮಾತ್ಮ ತಂದೆಯಾದ ನಾನು ಹೇಗೆ ಹಿಂಸೆಯನ್ನು ಮಾಡಲು ಸಾಧ್ಯ? ನಾನು ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತೇನೆ, ವೈಷ್ಣವನನ್ನಾಗಿ ಮಾಡುತ್ತೇನೆ. ಈಗ ನೀವು ಕಾಮವಿಕಾರಕ್ಕೆ ವಶ ಆಗಬಾರದು. ಈಗ ನೀವು ವಿಕಾರದಿಂದ ಮುಕ್ತಾಗಿ ವಿಕಾರದ ಮೇಲೆ ವಿಜಯಿಗಳಾಗುತ್ತೀರಾ. ವಿಕಾರದ ಮೇಲೆ ವಿಜಯಿಗಳಾಗುವ ಕಾರಣ ದೇವತೆಗಳಿಗೆ ವೈಷ್ಣವರು ಎಂದು ಕರೆಯಲಾಗುತ್ತದೆ. ದೇವತೆಗಳು ವಿಷ್ಣುವಿನ ವಂಶಾವಳಿಗಳಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅಹಂಕಾರವನ್ನು ತ್ಯಾಗ ಮಾಡಿ. ಪ್ರತಿಯೊಂದು ಮಾತಿನಲ್ಲೂ ಪರಮಾತ್ಮ ತಂದೆಯ ಹೆಸರನ್ನು ಹೇಳಬೇಕು. ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು. ಅಲ್ಲಸಲ್ಲದ ವ್ಯರ್ಥ ಮಾತಿನಲ್ಲಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಸೆಕೆಂಡ್ ಪಾಯಿಂಟ್, ಸತ್ಯ ಸತ್ಯ ವೈಷ್ಣವರಾಗಬೇಕು. ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡಬಾರದು. ದೇಹ ಸಹಿತ ಎಲ್ಲಾ ಸಂಬಂಧದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಹಾಜಿ ಆಯಿತು ನಾನು ಮಾಡುತ್ತೇನೆ ಅನ್ನುವ ಪಾಠದ ಮೂಲಕ ಸೇವೆಯಲ್ಲಿ ಮಹಾನಾಗುವಂತಹ ಸರ್ವರ ಆಶೀರ್ವಾದಕ್ಕೆ ಪಾತ್ರರಾಗಿ. ಯಾವುದೇ ಸೇವೆ ಇರಬಹುದು, ಖುಷಿ ಮತ್ತು ಉತ್ಸಾಹದಿಂದ ಆ ಸೇವೆಯನ್ನು ಮಾಡುತ್ತಾ ಸದಾ ಈ ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಯಾವ ಸೇವೆಯನ್ನು ನೀವು ಮಾಡುತ್ತಿದ್ದೀರೋ ಆ ಸೇವೆಯ ಮೂಲಕ ಸರ್ವರ ಆಶೀರ್ವಾದ ಪ್ರಾಪ್ತಿಯಾಗಬೇಕು. ಏಕೆಂದರೆ ಎಲ್ಲಿ ಆಶೀರ್ವಾದ ಇರುತ್ತದೆಯೋ ಅಲ್ಲಿ ಪರಿಶ್ರಮ ಇರುವುದಿಲ್ಲ. ಅಂದ ಮೇಲೆ ಈಗ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ನೀವು ಯಾರ ಸಂಪರ್ಕದಲ್ಲಿ ಬಂದರೂ ಕೂಡ ಅವರ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಆಯಿತು ನಾನು ಮಾಡುತ್ತೇನೆ ಹಾಜಿ ಅನ್ನುವ ಪಾಠದ ಮೂಲಕ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧನ ಹಾಜಿ ಅನ್ನುವ ಪಾಠ, ನಾನು ಮಾಡುತ್ತೇನೆ ಅನ್ನುವ ಪಾಠ ಆಗಿದೆ. ಯಾರಾದರೂ ತಪ್ಪನ್ನೂ ಕೂಡ ಮಾಡುತ್ತಿರಬಹುದು, ಅವರಿಗೆ ನೀವು ತಪ್ಪನ್ನು ಮಾಡುತ್ತಿದ್ದೀರಾ ಎಂದು ಹೇಳಿ ಪೆಟ್ಟನ್ನು ಕೊಡುವ ಬದಲು ಅವರಿಗೆ ಆಶ್ರಯವನ್ನು ನೀಡಿ ಅವರನ್ನು ಎಬ್ಬಿಸಿ ನಿಲ್ಲಿಸಬೇಕು, ಸಹಯೋಗಿಗಳಾಗಬೇಕು. ಆಗ ಅವರು ನಿಮ್ಮ ಮೂಲಕ ಸಂತುಷ್ಟರಾಗುತ್ತಾರೆ. ಆ ಸಂತುಷ್ಟತೆಯ ಕಾರಣ ಅವರ ಮೂಲಕ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಯಾರು ಆಶೀರ್ವಾದವನ್ನು ಪಡೆದುಕೊಳ್ಳುವುದರಲ್ಲಿ ಮಹಾನ್ ಆಗುತ್ತಾರೋ ಅವರು ಸ್ವತಃ ಮಹಾನ್ ಆತ್ಮರಾಗಿ ಬಿಡುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಹಾರ್ಡ್ ವರ್ಕರ್ ಆಗುವುದರ ಜೊತೆ ಜೊತೆಗೆ ನಿಮ್ಮ ಸ್ಥಿತಿಯನ್ನು ಹಾರ್ಡ್ ಮಾಡಿಕೊಳ್ಳುವ ಗುರಿಯನ್ನು ಇಟ್ಟುಕೊಳ್ಳಿ. ಅಂದರೆ ಸ್ಥಿತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವ ಗುರಿಯನ್ನು ಇಟ್ಟುಕೊಳ್ಳಿ. ಪರಿಶ್ರಮವನ್ನು ಪಟ್ಟು ಕೆಲಸವನ್ನು ಮಾಡುವುದರ ಜೊತೆ ಜೊತೆಗೆ ಸ್ಥಿತಿಯನ್ನು ಕೂಡ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವ ಗುರಿಯನ್ನು ಇಟ್ಟುಕೊಳ್ಳಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ. ಯೋಗದ ಪ್ರಯೋಗ ಅಂದರೆ ನಿಮ್ಮ ಶುದ್ಧ ಸಂಕಲ್ಪದ ಪ್ರಯೋಗ. ನಿಮ್ಮ ತನುವಿನ ಮೇಲೆ ಆಗುತ್ತಿದೆ ಎಂದು ಅನುಭವ ಆಗಬೇಕು. ಮನಸ್ಸಿನ ಮೇಲೆ ಆಗುತ್ತಿದೆ ಎಂದು ಅನುಭವ ಮಾಡಬೇಕು. ಸಂಸ್ಕಾರದ ಮೇಲೆ ಶುದ್ಧ ಸಂಕಲ್ಪದ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಎಂದು ಅನುಭವವನ್ನು ಮಾಡುತ್ತಾ ಪುರುಷಾರ್ಥದಲ್ಲಿ ಮುಂದೆ ಹೋಗಿ. ಈ ಮಾತಿನಲ್ಲಿ ಅನ್ಯರನ್ನು ನೋಡಬೇಡಿ. ಅವರು ಏನನ್ನು ಮಾಡುತ್ತಿದ್ದಾರೆ, ಇವರು ಏನನ್ನು ಮಾಡುತ್ತಿದ್ದಾರೆ, ಹಲವರು ಈ ರೀತಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೋ ಅಥವಾ ಮಾಡುತ್ತಿಲ್ಲವೋ ಅನ್ನುವುದನ್ನು ನೋಡಬೇಡಿ. ಮೊದಲು ಈ ಅನುಭವದಲ್ಲಿ ನಾನು ಮುಂದೆ ಹೋಗಬೇಕು, ಏಕೆಂದರೆ ನನ್ನ ಆಂತರ್ಯದ ಪುರುಷಾರ್ಥದ ಮಾತು ಇದಾಗಿದೆ. ಇದು ನನ್ನ ಆಂತರಿಕ ಪುರುಷಾರ್ಥದ ಮಾತಾಗಿದೆ. ಯಾವಾಗ ಈ ರೀತಿ ವ್ಯಕ್ತಿಗತ ರೂಪದಲ್ಲಿ ಈ ಮಾತನ್ನು ಪ್ರಯೋಗದಲ್ಲಿ ತರುತ್ತೀರೋ ಆಗ ಪುರುಷಾರ್ಥದಲ್ಲಿ ನೀವು ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ. ಈ ರೀತಿ ಸಂಘಟಿತ ರೂಪದಲ್ಲಿ ಪ್ರತಿಯೊಬ್ಬರು ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಮಾಡಿದಾಗ ವಿಶ್ವದ ಸಮ್ಮುಖದಲ್ಲಿ ನಿಮ್ಮ ಪ್ರಭಾವ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.